ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನಿಶ್ಚಿಂತನಾಗಿರು ಮನವೇ, ನನ್ನ ಮನವೇ, ನೀ ಧೈರ್ಯದಿಂದಿರು. ಕಷ್ಟಾನುಭವಗಳು ಕೊನೆಗೆ ಹಿತಕರವಾಗಿರುವುದು, ಲೋಕದ ಕಷ್ಟಾನುಭವಗಳು ಕೊನೆಗೆ ಹಿತಕರವಾಗಿರುವುದು, ಆತನೇ ಅದನ್ನು ಸಾಗಿಸುವನು, ನೀ ಶಾಂತನಾಗಿರು ಮನವೇ, ನನ್ನ ಮನವೇ, ನಿಶ್ಚಿಂತನಾಗಿರು ಮನವೇ, ನನ್ನ ಮನವೇ, ನೀ ಧೈರ್ಯದಿಂದಿರು. ಮುಂದೆ ನೀ ಸಾಗಲು ಕ್ರಿಸ್ತನ ಕೃಪೆಯು ನಮಗಿರಲು, ದೃಢವಾಗಿ ಮುಂದೆ ನೀ ಸಾಗಲು, ನಿನ್ನ ಹೆಜ್ಜೆಯ ತಪ್ಪದಂತೆ ನನ್ನಾತ್ಮ ಕಾಯುವನು ಮನವೇ, ನನ್ನ ಮನವೇ, ನಿಶ್ಚಿಂತನಾಗಿರು ಮನವೇ, ನನ್ನ ಮನವೇ, ನೀ ಧೈರ್ಯದಿಂದಿರು. ನಿನ್ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೊಪ್ಪಿಸು, ನಿನ್ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೊಪ್ಪಿಸು, ಆತನೇ ಅದನ್ನು ಸಾಗಿಸುವನು, ನೀ ಧೈರ್ಯದಿಂದಿರು ಮನವೇ, ನನ್ನ ಮನವೇ, ನಿಶ್ಚಿಂತನಾಗಿರು. ಆಗಿರು ಮನವೇ ನನ್ನ ಮನವೇ ನೀ ಧೈರ್ಯದಿಂದಿರು ನೀ ಧೈರ್ಯದಿಂದಿರು
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಈ ಘಟನೆ ಯಾವಾಗ ಸಂಭವಿಸುವುದು? ಭಾಗ 4. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕ್ರಿಸ್ತನ ಬರವಣಿಗೆಗೆ ಸಮಯ ನಿಗದಿಪಡಿಸುವುದು ಅಪನಂಬಿಕೆಗೆ ಕಾರಣ, ಯಾವ ರೀತಿಯಲ್ಲಿ ಅದು ಜನಗಳನ್ನು ಅಪನಂಬಿಕೆಗೆ ನಡೆಸುತ್ತದೆ ಎನ್ನುವ ವಿಚಾರವನ್ನು ನಾವು ಕಲಿತೆವು. ಅದೇ ರೀತಿಯಲ್ಲಿ ಕ್ರಿಸ್ತನು ಯಾಕೆ ಇನ್ನೂ ತಡ ಮಾಡುವಾತನಾಗಿದ್ದಾನೆ, ಅಂದರೆ ಇಸ್ರಾಯೇಲರ ರೀತಿಯಲ್ಲಿ ನಮ್ಮಲ್ಲಿಯೂ ಸಹ ಅಪನಂಬಿಕೆ, ಗುಣಗುಟ್ಟುವಿಕೆ, ಒಳಜಗಳ ಇಂತಹ ಕಾರಣಗಳಿಂದ ಆತನು ಇನ್ನೂ ತಡ ಮಾಡುವಾತನಾಗಿದ್ದಾನೆ. ಆತನು ನಮ್ಮಿಂದ ಏನನ್ನು ಎದುರು ನೋಡುವವನಾಗಿದ್ದಾನೆ ಅಂದರೆ ನಮ್ಮಲ್ಲಿ ಆತನ ಗುಣವನ್ನು, ಆತನ ಫಲಗಳನ್ನು ನಮ್ಮಲ್ಲಿ ಎದುರು ನೋಡುವಂಥವನಾಗಿದ್ದಾನೆ. ಯಾವಾಗ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆಯೋ ಆವಾಗ ನನ್ನ ಮಗಳು, ನನ್ನ ಮಗನು ಎಂಬುದಾಗಿ, ನನ್ನ ಸಭೆ ಎಂಬುದಾಗಿ ಕ್ರಿಸ್ತನು ನಮ್ಮನ್ನು ತನ್ನವನೆಂದು ಸ್ವೀಕರಿಸಲು ಬರುವವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ನಾವು ನೋಡಿದೆವು. ಇಂದಿನ ದಿನದಲ್ಲಿ ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ ಕಾರಣದಿಂದ, ಪಾಪ ಮಿತಿಮೀರಿ ಹೋದ ಕಾರಣದಿಂದ ದೇವರ ತಾಳ್ಮೆಗೂ ಒಂದು ಮಿತಿ ಇದೆ. ಆ ಮಿತಿ ಏನನ್ನ ಮಾಡ್ತಕ್ಕಂಥದ್ದಾಗಿದೆ, ಅದರ ನಿಮಿತ್ತವಾಗಿ ಪಾಪಿಗಳು ಎಂತಹ ಕಷ್ಟಗಳನ್ನು ಈ ಲೋಕದಲ್ಲಿ ಅನುಭವಿಸುವಂಥವರಾಗಿದ್ದಾರೆ. ನೀತಿವಂತರು ಆತನ ಬರೋಣಕ್ಕೋಸ್ಕರ ಯಾವ ರೀತಿಯಲ್ಲಿ ಕಾದುಕೊಂಡಿರ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಹಲವು ವಿಚಾರಗಳನ್ನು ಈ ದಿನದಲ್ಲಿ ನಾವು ಧ್ಯಾನಿಸಲು ಹೋಗುವಂಥವರಾಗಿದ್ದೇವೆ. ಈ ದಿನದ ಒಂದು ವಿಚಾರಗಳನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠ. ಪರಲೋಕದ ಮಹೋನ್ನತ ಸ್ಥಳದಲ್ಲಿ ನೀನು ಕುಳಿತು ಭೂಮಿಯ ಮಕ್ಕಳಾದಂಥ ನಮ್ಮನ್ನು ಕಣ್ಣೆತ್ತಿ ನೋಡ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ನಾವು ಭೂಲೋಕದಿಂದ ಪಾಪಿಗಳು ಎಂಬುದಾಗಿ ನಮ್ಮ ಪಾಪಗಳನ್ನು ಹರಿಕೆ ಇಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪಕ್ರಮಗಳನ್ನು ತೊಳೆದು ಶುದ್ಧೀಕರಿಸು. ನಮ್ಮ ಮೇಲೆ ನಿನ್ನ ಪರಿಶುದ್ಧಾತ್ಮನನ್ನು ನೆಲೆಗೊಳಿಸು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ದೇವರ ತಾಳ್ಮೆಗೂ ಒಂದು ಮಿತಿ ಇದೆ. ಆ ಮಿತಿಯನ್ನು ನಾವು ಮೀರುತ್ತಿದ್ದೇವಾ ಅಥವಾ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ತಕ್ಕಂಥವರಾಗಿದ್ದೇವಾ ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳಲು ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ತಾಳ್ಮೆಗೂ ಒಂದು ಮಿತಿ ಇದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ, ಅನಂತ ಸ್ವರೂಪಿಯಾದಂಥ ದೇವರು ತಪ್ಪಿ ಹೋದಂಥ ನಿಖರತೆಯಿಂದ ಎಲ್ಲ ದೇಶಗಳ ವಿವರಣೆಯನ್ನು ಇನ್ನೂ ಇಟ್ಟುಕೊಂಡಿದ್ದಾನೆ. ಆತನು ಕರುಣೆಯಿಂದಲೇ ಪಶ್ಚಾತ್ತಾಪ ಪಡುವಂತೆ ಜನರಿಗೆ ಕರೆಯನ್ನು ನೀಡುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರು ಈ ಲೋಕ ತಪ್ಪಿಯೋದಂತಹ ಲೋಕ, ಪಾಪದಲ್ಲಿ ತುಂಬಿರತಕ್ಕಂತಹ ಈ ಒಂದು ಲೋಕ, ಆದರೂ ಸಹ ಆತನು ತನ್ನ ಕರುಣೆಯನ್ನು ಪಾಪಿಗಳ ಮೇಲೆ ತೋರಿಸಿದ್ದಾನೆ. ಪಾಪಿಗಳಿಗೆ ಕರುಣೆಯನ್ನು ತೋರಿಸುವುದರ ಮೂಲಕವಾಗಿ ಪಶ್ಚಾತ್ತಾಪ ಪಡುವಂತೆ, ತಮ್ಮ ಪಾಪದಿಂದ ಮನತಿರುಗುವಂತೆ ದೇವರು ನಮ್ಮನ್ನು ಕರೆಯುವಂತೆವನಾಗಿದ್ದಾನೆ. ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಗಳು ಪಾಪಕ್ಕೆ ಬಿದ್ದಾಗ ನಿಮ್ಮ ಪಾಪಗಳಿಂದ ಮನತಿರುಗಿರಿ ಎಂಬುದಾಗಿ ಆತನು ಕರೆಯುವಾತನಾಗಿದ್ದಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಮನತಿರುಗಿರಿ ಎಂಬುದಾಗಿ ಹೇಳಿದರು. ಸ್ನಾನಿಕನಾದಂಥ ಯುವಾನನು ಕ್ರಿಸ್ತನ ಬರೋಣಕ್ಕೆ ದಾರಿಯನ್ನು ಸಿದ್ಧ ಮಾಡಲು ಬಂದಾಗ ಆತನು ಸಹ ಇಸ್ರಾಯೇಲ್ ಜನಗಳನ್ನು ನೋಡಿ ನಿಮ್ಮ ಪಾಪಗಳಿಂದ ಮನತಿರುಗಿರಿ ಎಂಬುದಾಗಿ ಹೇಳಿದನು. ಅಂದು ಪಂಚಶತಮ ದಿನದಲ್ಲಿ ಪೇತ್ರನು ಮನತಿರುಗಿರಿ ಎಂಬುದಾಗಿ ಹೇಳಿದನು. ಅದೇ ರೀತಿಯಾಗಿ ತಂದೆಯ ಬರಪಾಸದಲ್ಲಿ ಕುಳಿತಿರ್ತಕ್ಕಂತಹ ದೇವರು ಈ ಲೋಕದ ಪಾಪಿಗಳನ್ನು ನೋಡಿ ಮನತಿರುಗಿರಿ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಆ ರೀತಿಯಾಗಿ ನಾವು ಮನತಿರುಗದೆ ಹೋದರೆ ನಾವು ಬರ್ತಕ್ಕಂತಹ ಉಗ್ರ ಕೋಪಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ನಾವು ಪಶ್ಚಾತ್ತಾಪಪಟ್ಟು ಮನತಿರುಗಿದರೆ ದೇವರ ಕೃಪೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 18:8 ವಚನವನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಆ ಜನಾಂಗಕ್ಕೆ ವಿರುದ್ಧವಾಗಿ ನಾನು ಮಾತನಾಡಿದ ತನ್ನ ಕೆಟ್ಟತನವನ್ನು ಬಿಟ್ಟು ತಿರುಗಿದರೆ ನಾನು ಅದಕ್ಕೆ ಮಾಡಬೇಕೆಂದು ಯೋಚಿಸಿದ ಕೆಟ್ಟದನ್ನು ಕುರಿತು ಪಶ್ಚಾತ್ತಾಪ ಪಡುವೆನು ಎಂಬುದಾಗಿ ದೇವರು ತಿಳಿಸುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಯಾವಾಗ ನಾವು ದೇವರಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥವರಾಗಿದ್ದೇವೋ ದೇವರು ನಮ್ಮನ್ನು ಎಚ್ಚರಿಸುವಂತೆವನಾಗಿದ್ದಾನೆ. ಯಾವಾಗ ಆತನ ಒಂದು ಮಾತಿಗೆ ನಾವು ಕಿವಿಗೊಟ್ಟು ಮನತಿರುಗಿದರೆ ಪಶ್ಚಾತ್ತಾಪ ಪಡುವುದಾದರೆ ಆತನು ಮಾಡಬೇಕಿದ್ದಂಥ ಕಾರ್ಯವನ್ನು ಮಾಡದೆ ನಮ್ಮ ಮೇಲೆ ಕೃಪೆಯನ್ನು ತೋರಿಸುವಂತೆವನಾಗಿದ್ದಾನೆ. ಅದಕ್ಕೋಸ್ಕರವೇ ಆತನು ಕಾದುಕೊಂಡಿರತಕ್ಕಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರವೇ ತನ್ನ ಕರುಣೆಯಿಂದಲೇ ಪಶ್ಚಾತ್ತಾಪ ಪಡುವಂತೆ ಜನರಿಗೆ ತನ್ನ ಪ್ರವಾದಿಗಳ ಮೂಲಕವಾಗಿ ತನ್ನ ಸೇವಕರುಗಳ ಮೂಲಕವಾಗಿ ಆತನು ಕರೆ ನೀಡುವಾತನಾಗಿದ್ದಾನೆ. ಈ ವಿವರಣೆಯು ಪರಲೋಕದಲ್ಲಿ ತೆರೆದಿಡಲ್ಪಟ್ಟಿದೆ, ಆದರೆ ಇದು ದೇವರು ನೇಮಿಸಿದಂತಹ ಹಂತವನ್ನು ಮುಟ್ಟಿದಾಗ ಆತನ ಉಗ್ರ ಕೋಪವು ಆರಂಭವಾಗುವುದು. ಪ್ರಿಯ ಕೇಳುಗರೆ, ಯಾವಾಗ ನಾವು ದೇವರ ಮಾತಿಗೆ ಮನತಿರುಗದೆ ಹೋಗ್ತಕ್ಕಂಥವರಾಗಿದ್ದೇವೋ ಆವಾಗ ದೇವರ ಉಗ್ರ ಕೋಪ ಪಾಪಿಗಳ ಮೇಲೆ ಬರ್ತಕ್ಕಂಥದ್ದಾಗಿದೆ. ಅನೇಕರು ಹೇಳುವಂಥವರಾಗಿದ್ದಾರೆ, ಕರ್ತನು ತಾನು ವಾಗ್ದಾನವನ್ನು ನೆರವೇರಿಸಲು ಯಾಕೆ ತಡ ಮಾಡುವಾತನಾಗಿದ್ದಾನೆ ಎಂಬುದಾಗಿ. ಯಾಕೆಂದರೆ ಪಾಪಿಗಳೆಲ್ಲ ಪಶ್ಚಾತ್ತಾಪಪಟ್ಟು ಮನತಿರುಗಬೇಕು ಎನ್ನುವುದಕ್ಕೋಸ್ಕರ ಆತನು ಕಾದುಕೊಂಡಿದ್ದಾನೆ. ಅದನ್ನೇ ನಾವು 2 ಪೇತ್ರ 3:9 ಗಮನಿಸಬೇಕಾದರೆ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ. ದೇವರ ತಾಳ್ಮೆಗೂ ಒಂದು ಮಿತಿ ಇದೆ. ಯಾಕೆ ದೇವರು ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ? ಯಾಕೆಂದರೆ ಎಲ್ಲರೂ ಸಹ ಮನತಿರುಗಬೇಕು, ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನು ತಡ ಮಾಡುವಾತನಾಗಿದ್ದಾನೆ. ಆತನು ತಡ ಮಾಡುವಾತನಲ್ಲ, ಆದರೂ ಸಹ ಆತನು ತಡ ಮಾಡುವಾತನಾಗಿದ್ದಾನೆ. ಯಾಕೆಂದರೆ ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ. ಅದಕ್ಕೋಸ್ಕರವೇ ದೇವರು ಪಶ್ಚಾತ್ತಾಪ ಪಡುವಂತೆ ಮನತಿರುಗುವಂತೆ ಕರೆಯನ್ನು ನೀಡುವಂತವನಾಗಿದ್ದಾನೆ. ದೇವರು ಎಲ್ಲ ದೇಶಗಳ ದಾಖಲೆ ಇಟ್ಟಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಪರಲೋಕದ ಪುಸ್ತಕದಲ್ಲಿ ಇದರ ಸಂಖ್ಯೆಯು ಮಿತಿಮೀರಿದಾಗ ಹಾಗೂ ವಾರದೇ ಮೊದಲನೇ ದಿನ ಪರಿಶುದ್ಧತೆಯನ್ನು ಉಲ್ಲಂಘಿಸುವುದರ ಶಿಕ್ಷೆಯೇ ಅರ್ಹವೆಂದು ಕಾನೂನು ಜಾರಿಗೆ ಬಂದಾಗ ಪಾಪದ ಪಾತ್ರೆಯು ತುಂಬುತ್ತದೆ ಎಂಬುದಾಗಿ ದೇವರು ತಿಳಿಸುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಪರಲೋಕದಲ್ಲಿ ದೇವರು ಪುಸ್ತಕವನ್ನು ಇಟ್ಟಿದ್ದಾನೆ. ಆ ಪುಸ್ತಕದ ಮೂಲಕವಾಗಿ ನಾವು ಮಾಡ್ತಕ್ಕಂಥ ಎಲ್ಲ ಕೃತ್ಯಗಳನ್ನು ಬರೆದಿಟ್ಟಿದ್ದಾನೆ. ಅದರ ಮುಖಾಂತರವಾಗಿಯೇ ಪರಲೋಕದಲ್ಲಿ ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದಾಗಿದೆ. ಅದರ ಮುಖಾಂತರವಾಗಿಯೇ ದೇವರು ನ್ಯಾಯ ತೀರ್ಪನ್ನು ಮಾಡುವಾತನಾಗಿದ್ದಾನೆ. ಯಾಕೆಂದರೆ ನಾವು ಪ್ರಕಟಣೆ ಪುಸ್ತಕ 20:12 ವಚನವನ್ನು ಗಮನಿಸುವುದಾದರೆ, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು, ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರವಾಗಿ ಸತ್ತವರಿಗೆ ನ್ಯಾಯ ತೀರ್ಪಾಯಿತೆಂಬುದಾಗಿ ದೇವರವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಈ ಲೋಕದಲ್ಲಿ ನಾನು ಮಾಡ್ತಕ್ಕಂಥ ಕೃತ್ಯಗಳನ್ನು ನನ್ನ ಹೆಂಡತಿ ಮಕ್ಕಳು ಅಥವಾ ನನ್ನ ಬಂಧು ಬಳಗ ಯಾರೂ ನೋಡುವುದಿಲ್ಲ ಎಂಬುದಾಗಿ ನೀವು ನೆನೆಸಿಕೊಂಡು ರಹಸ್ಯವಾಗಿ ಮಾಡ್ತಿರಬಹುದು. ಆದರೆ ಪರಲೋಕದಲ್ಲಿರ್ತಕ್ಕಂಥ ದೇವರು ಎಲ್ಲವನ್ನ ನೋಡುವಾತನಾಗಿದ್ದಾನೆ. ದೇವದೂತರುಗಳು ನೋಡುವಂತವರಾಗಿದ್ದಾರೆ. ನಾವು ಮಾಡುವಂಥ ಪ್ರತಿಯೊಂದು ಕೃತ್ಯಗಳ ಎಲ್ಲಾ ವಿಚಾರವನ್ನ ಪರಲೋಕದಲ್ಲಿ ಆ ಪುಸ್ತಕದಲ್ಲಿ ಬರೆದಿರಲಾಗ್ತಕ್ಕಂಥದ್ದಾಗಿದೆ. ಅದರ ಮುಖಾಂತರವಾಗಿಯೇ ದೇವರು ನ್ಯಾಯ ತೀರ್ಪು ಮಾಡುವಂತವನಾಗಿದ್ದಾನೆ. ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಮೊದಲನೇ ದಿನ ಅಂದರೆ ಭಾನುವಾರದ ಪರಿಶುದ್ಧತೆಯನ್ನ ಉಲ್ಲಂಘಿಸುವವರು ಶಿಕ್ಷೆಯನ್ನ ಒಂದುವರು ಅಂತಕ್ಕಂತಹ ಒಂದು ಕಾಲ ಬರತಕ್ಕಂಥದ್ದಾಗಿದೆ. ಅಂದರೆ ದೇವರ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ಭಾನುವಾರ ಕಾನೂನು ಆಚರಣೆ ಬರುವಂತಹ ಸಂದರ್ಭದಲ್ಲಿ ಒಂದು ಶಿಕ್ಷೆಯ ಕಾಲ ಬರತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ದೇವರ ಮಕ್ಕಳು ದೇವರ ಆಜ್ಞೆಗಳಿಗೋಸ್ಕರ ಸ್ಥಿರವಾಗಿ ನಿಲ್ತಕ್ಕಂಥವರಾಗಿದ್ದಾರೆ. ಆದರೆ ಇಡೀ ಲೋಕ ದೇವರ ಆಜ್ಞೆಯನ್ನು ತ್ಯಜಿಸಿ ಈ ಭಾನುವಾರದ ಮೊದಲನೇ ದಿನದ ಕಾನೂನಿಗೆ ಬರತಕ್ಕಂಥವರಾಗಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಲೋಕದಲ್ಲಿ ಪಾಪದ ಪಾತ್ರೆ ತುಂಬುವಂತಹ ಒಂದು ಸಮಯವಾಗಿರ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿಯೇ ದೇವರು ತನ್ನ ಉಗ್ರ ಕೋಪವನ್ನು ಈ ಲೋಕದ ಮೇಲೆ ಇಡುವ ತನಾಗಿದ್ದಾನೆ. ದೇವರು ದೇಶಗಳಿಗೆ ದಂಡನೆ ದಿನವನ್ನು ನೇಮಿಸಿದ್ದಾನೆ. ಆ ಕಾಲವು ಪರಿಪೂರ್ಣವಾಗಿ ದುಷ್ಟತನವು ದೇವರ ಕರುಣೆಯು ಎಲ್ಲೆಯನ್ನು ಮೀರಿದಾಗ ಆತನ ತಾಳ್ಮೆಯು ಕೊಳೆಗೊಳ್ಳುತ್ತದೆ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವವರು ಮಿತಿಮೀರಿ ಸಂಪೂರ್ಣವಾದಾಗ ಆತನ ಉಗ್ರ ಕೋಪವು ಈ ಲೋಕದ ಮೇಲೆ ತೋರಿ ಬರತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರ ಕೋಪ ಆತರ ಆಜ್ಞೆಯನ್ನು ಮೀರಿ ನಡೀತಕ್ಕಂತಹ ಒಂದು ಸಮಯ ಬಂದಾಗ ಈ ಲೋಕದ ಮೇಲೆ ತಾನು ತನ್ನ ಉಗ್ರ ಕೋಪವನ್ನು ತೋರಿಸುವತನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ನ್ಯಾಯ ವಿಚಾರಣೆ ಮುಗಿದಾಗ ಮಣ ತಿರುಗುವ ಕಾಲವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಮಣ ತಿರುಗದೆ ಹೋದಾಗ ನಾವು ಆ ಉಗ್ರ ಕೋಪಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥ 22:11-12 ತನಕ ನಾವು ನೋಡುವಾದರೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಹಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹೀಗೋ ಬೇಗನೆ ಬರುತ್ತೇನೆ ನಾನು. ಪ್ರತಿಯೊಬ್ಬೊಬ್ಬನಿಗೂ ಅವನವನ ನಡತೆಯ ಪ್ರಕಾರ ಕೊಡ್ತಕ್ಕಂಥ ಪ್ರತಿಫಲವು ನನ್ನ ಕೈಯಲ್ಲಿದೆ ಎಂಬುದಾಗಿ ದೇವರು ಹೇಳುವತನಾಗಿದ್ದಾನೆ. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ, ಶೀಘ್ರ ಬರ್ತಕ್ಕಂಥನಾಗಿದ್ದಾನೆ. ಆದರೆ ನಾವು ನೀತಿವಂತರಾಗಿದ್ದಂಥ ಪಕ್ಷದಲ್ಲಿ ಆ ನೀತಿಯನ್ನು ಇನ್ನೂ ಹಿಡಿದುಕೊಂಡು ಹೋಗಬೇಕು. ಆದರೆ ಅನೀತಿವಂತರು ತಮ್ಮ ದುಷ್ಟತನವನ್ನು ಬಿಟ್ಟು ತಿರುಗಬೇಕಾಗಿದೆ. ಅವರು ಅನೀತಿಯಾಗಿ ಹೋಗ್ತಕ್ಕಂಥ ಪಕ್ಷದಲ್ಲಿ ಈ ಕೋಪಕ್ಕೆ ಅವರು ಬಾಧ್ಯರಾಗ್ತಕ್ಕಂಥವರಾಗಿದ್ದಾರೆ. ದೇವರು ಕರುಣೆಯು ಉಳ್ಳಂಥ ದೇವರಾಗಿದ್ದಾನೆ. ಆ ಕರುಣೆಯಿಂದಲೇ ಪಾಪಿಗಳೊಂದಿಗೆ ತಾಳ್ಮೆಯಿಂದ ಕಾದುಕೊಂಡಿರುವಾಗ ಒಂದು ಮಿತಿಯಿಂದ ಆಚೆ ಮನುಷ್ಯನು ಪಾಪ ಮಾಡುತ್ತಲೇ ಇರಲಾರನು. ಆ ಮಿತಿಯನ್ನು ಮುಟ್ಟಿದಾಗ ದೇವರ ಕರುಣೆಯು ಹಿಂತೆಗೆಲ್ಪಡ್ತಕ್ಕಂಥದ್ದಾಗಿದೆ. ಆಗ ನ್ಯಾಯ ತೀರ್ಪು ಈ ಲೋಕದ ಮೇಲೆ ಆರಂಭವಾಗ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ನೋಹನ ಕಾಲದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಈ ಲೋಕ ಪಾಪದಿಂದ ತುಂಬಿಕೊಂಡಿತ್ತು. ಈ ಪಾಪದಿಂದ ತುಂಬಿಕೊಂಡಿದ್ದಂತಹ ವಿಚಾರವನ್ನು ನೋಡಿದಂತಹ ದೇವರು ನೋವನನ್ನು ಕರೀತಕ್ಕಂಥವನಾಗಿದ್ದಾನೆ. ನೋವನ ಮುಖಾಂತರವಾಗಿ ಈ ಲೋಕವನ್ನು ಎಚ್ಚರಿಸತಕ್ಕಂಥವನಾಗಿದ್ದಾನೆ. ಆದರೂ ಸಹ ಪಾಪದಿಂದ ತುಂಬಿದಂಥ ಈ ಲೋಕವನ್ನು ನೋಡಿದಂಥ ದೇವರು ಜಲಪ್ರಳಯದಿಂದ ಆಗಿನ ಜನಾಂಗವನ್ನು ನಾಶ ಮಾಡಿದನು. ಇನ್ನು ಲೋಟನ ಕಾಲದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 18:20-21 ತನಕ ನಾವು ಓದುವುದಾದರೆ, ಸೋದೋಮ್ ಗೋಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಒರೆಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಹಿಡಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುತ್ತೇನೆ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವ ಜನರ ಪಾಪ ಮಿತಿಮೀರಿ ಹೋಗ್ತಕ್ಕಂಥದ್ದಾಗಿದೆ. ದೇವರ ತಾಳ್ಮೆಗೂ ಒಂದು ಮಿತಿ ಇದೆ ಎನ್ನುವುದನ್ನು ತೋರಿಸ್ತಕ್ಕಂಥನಾಗಿದ್ದಾನೆ. ಹೌದು, ದೇವರು ದೀರ್ಘ ಶಾಂತಿ ಉಳ್ಳವನು. ಅದೇ ಸಮಯದಲ್ಲಿ ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಆ ನಿಮಿತ್ತವಾಗಿ ದೇವರ ತಾಳ್ಮೆಗೂ ಒಂದು ಮಿತಿ ಅಂತಕ್ಕಂಥದ್ದಿದೆ. ಪ್ರಿಯ ಕೇಳುಗರೆ, ಅದನ್ನ ಮನುಷ್ಯನು ಮೀರಿದ್ದಾನೆ. ಆತನ ಮಿತಿಯನ್ನ ಮೀರಿ ಹೋದ ಕಾರಣದಿಂದಲೇ ಬರ್ತಕ್ಕಂಥ ನ್ಯಾಯ ತೀರ್ಪಿಗೆ ಆತನು ಒಳಗಾಗ್ತಕ್ಕಂಥನಾಗಿದ್ದಾನೆ. ಮನುಷ್ಯರ ಮೋಸ ಹಾಗೂ ದುರಹಂಕಾರವು ಒಂದು ಮಿತಿಯನ್ನು ಮುಟ್ಟಿದಾಗ ದೇವರು ಅದರಿಂದ ಆಚೆ ಹೋಗಲು ಅವರಿಗೆ ಅನುಮತಿಯನ್ನು ನೀಡುವುದಿಲ್ಲ. ಆಗ ಅವರು ಯೆಹೋವನ ದೇವರ ತಾಳ್ಮೆಗೂ ಒಂದು ಮಿತಿ ಇದೆ ಎಂದು ಅವರು ತಿಳಿದುಕೊಳ್ತಕ್ಕಂಥರಾಗಿದ್ದಾರೆ. ಆ ಸಮಯದಲ್ಲಿಯೇ ದೇವರ ನ್ಯಾಯ ತೀರ್ಪು ಇನ್ನೂ ನಿಧಾನವಾಗುವುದಿಲ್ಲ ಎಂಬುದಾಗಿ ದೇವರು ಎಚ್ಚರಿಸುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಇಸ್ರಾಯೇಲ್ ಜನರು ಹೇಗೆ ದೇವರ ಆಜ್ಞೆಯನ್ನು ಉಲ್ಲಂಘಿಸಿದರು, ಆ ಉಲ್ಲಂಘಿಸಿದ ನಿಮಿತ್ತವಾಗಿಯೇ ಅವರ ಮೇಲೆ ನೆಬುಕದ್ನೆಜರ್ ಅರಸನು ಬಂದು ಅವರನ್ನು ಬಾಬಿಲೋನಿಗೆ ಸೆರೆಯಾಳುಗಳಾಗಿ ಕರೆದುಕೊಂಡು ಹೋದನು. ನಾವು ನೋಡುವಂತೆಯವರಾಗಿದ್ದೇವೆ. ನೋಹನ ಕಾಲದಲ್ಲೂ ಸಹ ಪಾಪ ಹೆಚ್ಚಾದ ನಿಮಿತ್ತವಾಗಿಯೇ ಆತನು 120 ವರ್ಷಗಳನ್ನು ಕೊಟ್ಟನು. ಆದರೆ ಅದನ್ನು ದಾಟಿದಾಗಲೂ ಸಹ ಪಾಪದಿಂದ ಜನಗಳು ಮನತಿರುಗದೆ ಹೋದಾಗ ಜಲಪ್ರಳಯದಿಂದ ನಾಶಪಡಿಸಿದನು. ಅದೇ ರೀತಿಯಾಗಿ ಸೋದೋಮ್ ಗೋಮರ ಪಟ್ಟಣವನ್ನು ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರೇ ಬಂದು ನೋಡಿದಾಗಲೂ ಸಹ ಆ ಜನಗಳು ಮನತಿರುಗದೆ ಹೋದ ಕಾರಣದಿಂದ ಆ ಪಟ್ಟಣವನ್ನು ಬೆಂಕಿಯಿಂದ ನಾಶ ಮಾಡಿದನು ಎಂಬುದಾಗಿ. ದೇವರ ತಾಳ್ಮೆಗೂ ಒಂದು ಮಿತಿ ಇದೆ ಪ್ರಿಯ ಕೇಳುಗರೆ. ಆ ಮಿತಿಯನ್ನು ಇವತ್ತಿನ ದಿನದಲ್ಲಿ ಮನುಷ್ಯರಾಗಿರ್ತಕ್ಕಂಥ ನಾವು ಮೀರ್ತಕ್ಕಂಥವರಾಗಿದ್ದೇವೆ. ಆ ನಿಮಿತ್ತವಾಗಿಯೇ ದೇವರು ಈ ಲೋಕದ ಮೇಲೆ ಒಂದು ಉಗ್ರ ಕೋಪವನ್ನು ತನ್ನ ನ್ಯಾಯ ತೀರ್ಪನ್ನು ಬರಮಾಡುವಾತನಾಗಿದ್ದಾನೆ. ನಾವು ಯಾವ ರೀತಿಯಲ್ಲಿ ಈ ದಿನಗಳಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ದೇವರ ಆಜ್ಞೆಯ ಉಲ್ಲಂಘನೆಯು ಹೆಚ್ಚು ಕಡಿಮೆ ಈ ಲೋಕದಲ್ಲಿ ಮಿತಿಮೀರಿದೆ. ಯಾವ ರೀತಿಯಲ್ಲಿ ಅಂದರೆ ಇಸ್ರಾಯೇಲ್ ಜನರಿಗೆ ದೇವರು ಅನೇಕ ವಿಧವಾದಂತಹ ಕರುಣೆಯನ್ನು ಕೃಪೆಯನ್ನು ತೋರಿಸಿದನು. ಆದರೆ ಅವರು ದೇವರಿಗೆ ಹಿಂತಿರುಗಿದಾಗ ಅವರ ಒಂದು ಪಾಪ ಮಿತಿಮೀರಿ ಹೋದಾಗ, ದೇವರ ಆಜ್ಞೆಯನ್ನು ಉಲ್ಲಂಘಿಸಿದಾಗ ದೇವರು ನೆಬುಕದ್ನೆಜರ್ ಅರಸನನ್ನು ಜೆರುಸಲೇಮಿನ ಮೇಲೆ ಬಂದು ಆ ಜನಗಳನ್ನು ಸೆರೆಯಾಳುಗಳಾಗಿ ತೆಗೆದುಕೊಂಡು ಹೋಗುವಾಗೆ ಅನುಮತಿಯನ್ನು ನೀಡತಕ್ಕಂಥವನಾಗಿದ್ದಾನೆ. ಇನ್ನು ಕೆಲವು ಕಾಲದ ನಂತರ ಈ ಲೋಕದ ಜನರ ದೋಷ ಅಪರಾಧ ಪಾತ್ರೆಯು ತುಂಬುವುದು. ಆಗ ಇಷ್ಟು ದೀರ್ಘಕಾಲದವರೆಗೆ ತಡೆಯಲ್ಪಟ್ಟಂಥ ದೇವರ ಉಗ್ರಕೋಪವು ಜನರ ಮೇಲೆ ಸುರಿಸಲ್ಪಡುವುದು, ಲೋಕವು ದೇವರ ದಂಡನೆಯನ್ನು ಅನುಭವಿಸುವುದು. ಹೌದು ಪ್ರಿಯ ಕೇಳುಗರೆ, ನಾವು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. 4 ದಿಕ್ಕಿನಲ್ಲಿ 4 ದೇವದೂತರು ಆ ಗಾಳಿಯನ್ನು ಹಿಡಿದುಕೊಂಡಿದ್ದಾರೆ. ಅದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಬರ್ತಕ್ಕಂತಹ ದೇವರ ಉಗ್ರಕೋಪ ಉಪದ್ರವವನ್ನು ಅವರು ಇನ್ನೂ ಹಿಡಿದುಕೊಂಡಿದ್ದಾರೆ. ಯಾಕೆಂದರೆ ಎಲ್ಲರೂ ಮನ ತಿರುಗಬೇಕೆಂಬುದಕ್ಕೋಸ್ಕರ. ಆದರೆ ಯಾವಾಗ ಮನುಷ್ಯನು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ಆತನ ಪಾಪ ಮಿತಿಮೀರಿ ಹೋಗ್ತಕ್ಕಂಥದ್ದಾಗಿದೆಯೋ ಆವಾಗ ದೇವರು ತನ್ನ ಉಗ್ರ ಕೋಪವನ್ನು ಜನರ ಮೇಲೆ ಸುರಿಸುವಂತವನಾಗಿದ್ದಾನೆ. ಮನುಷ್ಯರ ದೋಷ ಅಪರಾಧವೆಂಬ ಪಾತ್ರೆಯು ಹೆಚ್ಚು ಕಡಿಮೆ ತುಂಬಿದೆ. ಹಾಗೂ ದೇವರ ಪ್ರತಿಕಾರ ರೂಪದ ನ್ಯಾಯ ತೀರ್ಪು ಅಪರಾಧಿಗಳ ಮೇಲೆ ಇನ್ನೇನೋ ಬರಲಿದೆ ಎಂಬುದಾಗಿ ಪ್ರವಾದನೆ ಆತ್ಮ ಎಚ್ಚರಿಸುವಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ನಮ್ಮನ್ನು ನಾವು ಯೋಚಿಸಿಕೊಳ್ಳಬೇಕಾಗಿದೆ. ಪ್ರಿಯ ಕೇಳುಗರೆ, ನಮ್ಮ ಜಗತ್ತಿನ ಜನರ ದುಷ್ಟತನವು ಹೆಚ್ಚು ಕಡಿಮೆ ಅದರ ಮೇರೆಯನ್ನು ಮೀರಿದೆ. ಅದಕ್ಕೆ ಒಂದು ಎಲ್ಲೆಯನ್ನು ದೇವರು ಹಾಕಿದ್ದಾನೆ. ಆ ಎಲ್ಲೆಯನ್ನು ಮೀರಿ ಜನಗಳು ನಡೀತಕ್ಕಂಥವರಾಗಿದ್ದಾರೆ. ಅವರ ದೋಷ ಅಪರಾಧವು ಎಷ್ಟೊಂದು ಮಿತಿಮೀರುವ ಹಂತಕ್ಕೆ ಬಂದಿದೆ ಎಂದರೆ ದೇವರು ಸೈತಾನನಿಗೆ ಈ ಲೋಕವನ್ನು ಅವನ ಇಚ್ಛೆಯಂತೆ ನಾಶ ಮಾಡಲು ಅನುಮತಿಯನ್ನು ನೀಡುವ ಸಮಯ ಬಂದಿದೆ. ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ ನೆಬುಕದ್ನೆಜರ್ ಅರಸನು ಅವನು ಒಬ್ಬ ಅನ್ಯನಾಗಿದ್ದನು. ಆದರೆ ಇಸ್ರಾಯೇಲ್ ಜನಗಳು ದೇವರ ಮಕ್ಕಳಾಗಿದ್ದರು. ಆದರೆ ಅವರ ಪಾಪ ಮಿತಿಮೀರಿದ ನಿಮಿತ್ತವಾಗಿ ದೇವರು ಅನ್ಯ ಅರಸನಾದಂಥ ನೆಬುಕದ್ನೆಜರನ್ನು ಇಸ್ರಾಯೇಲ್ ಜನಗಳ ಮೇಲೆ ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದು ಅವರ ಆಲಯವನ್ನು ನಾಶಗೊಳಿಸಿ ಅವರನ್ನು ಸೆರೆಯಾಳವಾಗಿ ತೆಗೆದುಕೊಂಡು ಹೋಗಲು ದೇವರು ಅನುಮತಿಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಕಾರಣವೇನೆಂದರೆ ದೇವರ ಆಜ್ಞೆಯನ್ನು ಮಿತಿಮೀರಿ ನಡೆದ ಕಾರಣದಿಂದ ದೇವರು ಸೈತಾನನು ತಾನು ಏನು ಮಾಡಬೇಕೆಂದು ನೆನೆಸಿದ್ದಾನೋ ಅದನ್ನು ಮಾಡಲು ದೇವರು ಅನುಮತಿಯನ್ನು ನೀಡುವವನಾಗಿದ್ದಾನೆ. ಸೈತಾನನಿಗೆ ಈ ಲೋಕವನ್ನು ಅವನ ಇಚ್ಛದಂತೆ ನಾಶ ಮಾಡಲು ಅನುಮತಿಯನ್ನು ದೇವರು ಕೊಡುವಾತನಾಗಿದ್ದಾನೆ. ಯಾಕೆಂದರೆ ದೇವರ ಮಕ್ಕಳು ಆತನ ಆಜ್ಞೆಯನ್ನು ಉಲ್ಲಂಘಿಸಿ ನಡೆಯುವಂಥವರಾಗಿದ್ದಾರೆ. ದೇವರ ಆಜ್ಞೆಯ ಉಲ್ಲಂಘನೆಯು ಹೆಚ್ಚು ಕಡಿಮೆ ಮಿತಿಮೀರುವ ಹಂತ ತಲುಪಿದೆ. ಲೋಕದಲ್ಲಿ ಗಲಿಬಿಲಿ ತುಂಬಿಕೊಂಡಿದೆ. ಯಾವ ರೀತಿಯ ಗಲಿಬಿಲಿ ಈ ಲೋಕದಲ್ಲಿ ತುಂಬಿಕೊಂಡಿದೆ? ಯಾವ ರೀತಿಯ ಗಲಿಬಿಲಿ ತುಂಬಿಕೊಂಡಿದೆ ಎಂದರೆ ನಾವು ನೋಡುವಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 8ನೇ ವಚನವನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವನ ಹಿಂದೆ ಎರಡನೆಯವನಾದಂಥ ಒಬ್ಬ ದೇವದೂತನು ಬಂದು ಬಿದ್ದಳು ಬಾಬೇಲೆಂಬ ಮಹಾನಗರಿಯು ಬಿದ್ದಳು. ಆಕೆ ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದಾಕ್ಷಸ್ರವನ್ನು ಕುಡಿಸಿದಳು ಎಂದು ಹೇಳಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಆತನ ಬರವಣ ಶೀಘ್ರವಾಗಿರುವುದರಿಂದ ನೀತಿವಂತ ಮಕ್ಕಳು ಆತನ ಬರವಣ ಶೀಘ್ರವಾಗಿದೆ ಎಂಬುದಾಗಿ ಆತನ ದಿನಕ್ಕೋಸ್ಕರ ಸಂತೋಷದಿಂದ ಕಾದುಕೊಳ್ತಕ್ಕಂಥರಾಗಿದ್ದಾರೆ. ಆದರೆ ಅನೀತಿವಂತರು ಆತನ ಮಹಾದಿನವನ್ನು ಮರೆತುಬಿಟ್ಟು ಈ ಲೋಕದ ಆಸೆಯಂತೆ ಸ್ವಾರ್ಥದಿಂದ ಜೀವಿಸುವಂಥವರಾಗಿದ್ದಾರೆ. ಆತನ ಬರವಣ ಶೀಘ್ರವಾಗಿರುವುದರಿಂದ ನಾವು ಮನ ತಿರುಗಬೇಕಾಗಿದೆ. ಈ ರೀತಿಯಾಗಿ ಮನ ತಿರುಗಿದರೆ ದೇವರು ನಮ್ಮ ಮೇಲೆ ಕೃಪೆಯನ್ನು ತೋರಿಸ್ತಕ್ಕಂಥನಾಗಿದ್ದಾನೆ. ಆ ಕೃಪೆಯನ್ನು ಹೊಂದಿಕೊಳ್ಳುವ ನಿಟ್ಟಿನಲ್ಲಿ ನೀವು ಇರುವುದಾದರೆ ನನ್ನ ಸಂಗಡ ಪ್ರಾರ್ಥಿಸಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನಿನ್ನ ಪಾಪವ ಈ ಲೋಕದಲ್ಲಿ ಸ್ವಾಮಿ ಜನಗಳು ಮಿತಿಮೀರಿ ನಡೀತಕ್ಕಂಥವರಾಗಿದ್ದಾರೆ. ಆದರೆ ನೀನು ಮನ ತಿರುಗಲು ಅವಕಾಶವನ್ನು ಕೊಡುವಂಥ ದೇವರಾಗಿದ್ದೀಯಾ, ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಈ ದಿನದಲ್ಲಿ ಕೇಳುಗರ ಹೃದಯದಲ್ಲಿ ನಾನು ಪಾಪಿ ಎಂಬುದಾಗಿ ಅವ್ರು ನೆನೆಸುವುದಾದರೆ ಅವರಿಗೆ ನಿನ್ನ ಕರುಣೆಯನ್ನು ತೋರಿ ಸ್ವಾಮಿ, ನಿನ್ನ ಬರವಣಕ್ಕೆ ಸಿದ್ಧರಾಗಿಕೊಳ್ಳಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಿಶ್ಚಿಂತನಾಗಿರು ಮನವೇ, ನನ್ನ ಮನವೇ, ನೀ ಧೈರ್ಯದಿಂದಿರು. ನಿನ್ ಭೂಯಾತ್ರೆಯ ಚಿಂತೆಯನು ಕರ್ತನಿಗೊಪ್ಪಿಸು. ನಿನ್ ಭೂಯಾತ್ರೆಯ ಸುವನು ನೀ ಧೈರ್ಯದಿಂದಿರು ಮನವೇ, ನನ್ನ ಮನವೇ, ನಿಶ್ಚಿಂತನಾಗಿರು ಮನವೇ, ನನ್ನ ಮನವೇ, ನೀ ಧೈರ್ಯದಿಂದಿರು.